ಭೂಗೋಚರಾನ್ನಿತ್ಯವಸ್ಥಾನ್ ಕಾಮಿತ್ರಾಂಗಾಧಿಕೇತವಂತೋರಂ ದುಃಖಯಸ್ಯನ್ಯಾಜ್ಞಾನ್ ವಿಷ್ಣೋ ರಾಜ್ಞಾಭಿ ವಿಷ್ಣುಂ ಋಚಿತ್ರವಿಧಿಹಾಸಾದಿಚಾಕರಣಯಾಮಃ ವಂದೇಹಂ ಬ್ರಹ್ಮನೋಮಾನಿತಿ ಮಹಿತಮಹಾಘೋಷೋ ಬಾಹುಶಾಲಿ ಪಂಚಾಶತ್ಸಹಸ್ರೈವಹಿತಮೋಜನ ಪರ್ವತಂ ಯಾವಜೀವನಾದ್ಯೌ ಕಥಿಮಿಕಾರಲಂಕಾಮನೈಷೀದುತ್ಪತಂತದಗಿರಿಪಾತ ಯಂತ್ರ ಗೃಹೀತ್ವಾ ಶಾಂತಂ ಹೇ ರಾಘವಾಂಘ್ರೌ ಸಹತಮಿ ತದೈ ಕಕ್ಷಣೇ ತ್ವಂ ಹಿ ಲೋಕಃ ಪ್ರಾಕ್ ಪಂಚಾಶತ್ಸಹಸ್ರೈಃ ವ್ಯವಹಿತಂ ಅಮಿತಂ ಯೋಜನೈಃ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧನಿಧಿಂ ಅಧಿಕಪ್ರಾಣ ಲಂಕಾಂ ಅನೈಷೀಃ ಅದ್ರಾಕ್ಷೀತ್ ಉತ್ಪತಂತಂ ತತಃ ಉತ ಗಿರಿಂ ಉತ್ಪಾದಯಂತಂ ಗೃಹೀತ್ವಾ ಆಯಾಂತಂ ಖೇ ರಾಘವಾಂಘ್ರೌ ರಣತಂ ಅಪಿ ತದಾ ಏಕಕ್ಷಣೇ ತ್ವಾಂ ಹಿ ಲೋಕಃ. ಹನುಮಂತದ ಅವತಾರ, ಹನುಮದ ಅವತಾರದ ವಿಶೇಷ ಅಂಶವನ್ನು ನಡೆಸ್ತಾ ಇದ್ದಾರೆ. ಸಂಜೀವನವನ್ನು ತಂದ ಪ್ರಸಂಗ ಇದೆ. ಪ್ರಾಕ್ ಹಿಂದೆ, ಪ್ರಾಕ್ ಅಂದರೆ ಹಿಂದೆ, ಪಂಚಾಶತ್ ಸಹಸ್ರೈಃ, ಪಂಚಾಶತ್ ಅಂದರೆ ಐವತ್ತು, ಪಂಚಾಶತ್ ಸಹಸ್ರೈಃ 50,000 ಯೋಜನೈಹಿ ಯೋಜನೆಗಳಿಂದ, ವ್ಯವಹಿತ ದೂರವಿದ್ದಂತಹ, ಹಿಂದೆ 50,000 ಯೋಜನೆಗಳಿಂದ ದೂರವಿದ್ದಂತಹ ಪರ್ವತಂ ಪರ್ವತವನ್ನು ತ್ವಂ ನೀವು, ಆಕ್ಚುಲಿ ಸಂಸ್ಕೃತದಲ್ಲಿ ತ್ವಂ ಅಂದರೆ ನೀನು ಅಂತ ಅರ್ಥ, ಅನುವಾದ ಮಾಡಬೇಕಾದ್ರೆ ನೀವು ಅಂತ ಹೇಳಬೇಕು. ಯಾವತ್ ಸಂಜೀವನಾದಿ ಔಷಧ ನಿಧಿ, ಆ ಪರ್ವತ ಯಾವುದೋ ಅಲ್ಲ, ಸಂಜೀವನಾದಿ ಔಷಧ ನಿಧಿ, ಸಂಜೀವನ ಮೊದಲಾದಂತಹ ಔಷಧಗಳಿಗೆ ನಿಧಿಯಾದಂತಹ ಆ ಪರ್ವತವನ್ನು, ಹೇ ಅಧಿಕ ಪ್ರಾಣ, ಹೇ ಅಧಿಕ ಪ್ರಾಣ, ಹೇ ಶ್ರೇಷ್ಠರಾದ ಪ್ರಾಣದೇವರೇ, ಹೇ ಅಧಿಕ, ಹೇ ಪ್ರಾಣ, ಆ ರೀತಿ ಅನ್ವಯ, ಅಥವಾ ಅಧಿಕ ಪ್ರಾಣ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತೇಳಿ 5 ಜನ ಇದ್ದಾರೆ. ಇವರೆಲ್ಲ ವಾಯುದೇವರ ಮಕ್ಕಳು ಮತ್ತು ರುದ್ರದೇವರ ಮಕ್ಕಳಿಗೂ 5 ಹೆಸರಿದೆ. ಅದಕ್ಕೆ ಅವರೆಲ್ಲ ಅಂತ ಹೇಳುತ್ತೆ ಅಧಿಕ ಪ್ರಾಣ, ಶ್ರೇಷ್ಠ ಪ್ರಾಣದೇವರಾದವರೇ ಅಂತ ಅರ್ಥ. ಪ್ರಾಣದೇವರಿಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ 5 ರೂಪ ಇದೆ. ಪ್ರಾಣದೇವರ ಮಕ್ಕಳಿಗೆ 5 ಜನಕ್ಕೆ ಹೆಸರಿದೆ, ರುದ್ರದೇವರ ಮಕ್ಕಳಿಗೆ 5 ಜನ ಹೆಸರಿದೆ. ಅದಕ್ಕೆ ಯಾವ ಪ್ರಾಣ ಅಂತ ಗೊತ್ತಾಗಬೇಕು, ಅಧಿಕ ಪ್ರಾಣ ಅಂತ ಕರೆ. ಎಲ್ಲ ಮುಖ್ಯ ಪ್ರಾಣ ಅಂತೇವಲ್ಲ, ಅಧಿಕ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಲ್ಲ, ಇಲ್ಲಿ ಶಬ್ದಕ್ಕೆ ಅಧಿಕ ಪ್ರಾಣ ಅಂದ್ರೆ ಮುಖ್ಯ ಪ್ರಾಣ ಅಂತ. ಮುಖ್ಯ ಪ್ರಾಣನೇ, ಇಂತಹ ಔಷಧ ನಿಧಿಯಾದ ಸಂಜೀವನಾದಿ ಔಷಧಗಳ ನಿಧಿಯಾದಂತಹ ಪರ್ವತವನ್ನು ನೀವು ಲಂಕಾ ಮನೈಷೀಹಿ ಲಂಕೆಗೆ ತಂದಿರಿ, ನೀವು ಲಂಕೆಗೆ ತಂದಿರಿ. ಹಿಂದೆ 50,000 ಯೋಜನೆ ದೂರವಿದ್ದಂತಹ ಸಂಜೀವನಾದಿ ಔಷಧಗಳಿಗೆ ನಿಧಿಯಾಗಿದ್ದಂತಹ ಪರ್ವತವನ್ನು ನೀವು ಲಂಕೆಗೆ ತಂದಿರಿ. ಅಲೈ ಅಧಿಕ ಪ್ರಾಣ ಮುಖ್ಯ ಪ್ರಾಣವೇ, ಅದೇ ಅಧಿಕ ಸಂಜೀವನ ಪರ್ವತ ಅಂದ್ರೆ ಗಂಧವಾದ ಪರ್ವತ ಒಂದು ಭಾಗ, ಇಡೀ ಗಂಧವಾದ ಪರ್ವತ ತರಲಿಲ್ಲ, ಗಂಧವಾದ ಪರ್ವತ ಒಂದು ಭಾಗ, ಅದು ಅಲ್ಲಿ ಜಾಗ, ಆ ಜಾಗನ ಕಿತ್ಕೊಂಡ್ಬಂದಿ. ಅದ್ರಾಕ್ಷಿ ಉತ್ಪತಂತಂ ತತ ಉತ ಗಿರಿ ಉತ್ಪಾಟಯಂತಂ ಗೃಹೀತ್ವಾ ಆಯಾಂತಂ ಹೇ ರಾಘವಾಂಘ್ರೌ ರಣತಂ ಅಪಿ ತದಾ ಏಕಕ್ಷಣೆ ತ್ವಾಂ ಹಿ ಲೋಕಃ. ಅದ್ರಾಕ್ಷಿ ಉತ್ಪತಂತಂ, ಹೇಗೆ ತಂದಿರಿ, ತಂದಿದ್ದೇ ದೊಡ್ಡ ಸಾಹಸ, ತಂದಿದ್ದೇ ಸಾಹಸ, ತಂದ ರೀತಿ ಅಂಥದ್ದು ಅದು ಇಂಪಾರ್ಟೆಂಟ್, ತಂದ ರೀತಿ ಅಂಥದ್ದು. ಅದ್ರಾಕ್ಷಿ ಉತ್ಪತಂತಂ ಲೋಕಃ ಅಂದರೆ ಜನರು, ಅದು ಇಡೀ ಲೋಕವು ಅದು ಕಂಡಿತ್ತು. ಅದ್ರಾಕ್ಷಿ ಕಂಡಿತ್ತು, ಏನು ಕಂಡಿತ್ತು, ಉತ್ಪತಂತಂ ನೀವು ಹಾರೋದನ್ನು ಕಂಡಿತ್ತು, ಫಸ್ಟ್ ಹಾರೋದನ್ನು ಕಂಡಿತ್ತು. ತತ ಉತಃ ತತಃ ನಂತರ ಗಿರಿಂ ಉತ್ಪಾಟಯಂತ ಪರ್ವತವನ್ನು ಕಿತ್ತೋದನ್ನು ಕಂಡಿತ್ತು. ಗೃಹೀತ್ವ ತೆಗೆದುಕೊಂಡು ಆಯಾಂತಂ ಖೇ ಆಕಾಶದಲ್ಲಿ ಬರೋದನ್ನು ಕಂಡಿತು. ಆಮೇಲೆ ರಾಘವಾಂಘರು ಪ್ರಣತಮ್ಮಪಿ, ರಾಘವಾಂಘರು ಪ್ರಣತಮಪಿ, ರಾಮದೇವರ ಪಾದದಲ್ಲಿ ಪ್ರಣತಮ್ಮಪಿ ನಮಸ್ಕಾರ ಮಾಡಿದ್ದನ್ನು ಕಂಡಿತು. ಇವೆಲ್ಲ ಒಂದೇ ಸ್ಟೆಪ್ ಆಗೋದೇನೆ, ಆದರೆ ಏನು ವೈಶಿಷ್ಟ್ಯ ಆದರೆ ಏಕಕ್ಷಣಿ ಒಂದೇ ಕ್ಷಣದಲ್ಲಿ ಇಷ್ಟೆಲ್ಲ ಮಾಡಿದ್ದನ್ನು ಕಂಡಿತು. ಅರ್ಥ ಒಂದೇ ಕ್ಷಣದೊಳಗೆ ಅಲ್ಲಿಂದ ಹಾರಿದ್ದು, ಪರ್ವತವನ್ನು ಎತ್ತಿದ್ದು, ವಾಪಸ್ ಬಂದಿದ್ದು, ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ್ದು, ಇಷ್ಟೆಲ್ಲ ಎಷ್ಟೊತ್ತಿಗೆ ನಡೀತಿದ್ದು, ಒಂದೇ ಕ್ಷಣಕ್ಕೆ ನಡೆದು. ಸದಾ ಏಕಕ್ಷಣೇ ತ್ವಾಂ ಹಿ ಲೋಕಃ, ನೀವು ಮಾಡಿದಿರಿ ಅಲ್ಲ, ಮಾಡಿದ್ದನ್ನು ಲೋಕ ಖಂಡಿತ ಅದಿಪ್ಪಾಡ ಎವಿಡೆನ್ಸ್ ಇದೆ ಅಂತ ಅರ್ಥ. ಏನೋ ಮಾಡಿದ್ರೆ ಎವಿಡೆನ್ಸ್ ಇಲ್ಲ ಮಾಡಿದ್ರೆ ಹಾಗಲ್ಲ, ಇಡೀ ಜಗತ್ತು ಕಂಡಿದೆ ಮಾತನ್ನ ಲೋಕ ಅಂತ ಹೇಳಿ. ಇಡೀ ಜಗತ್ತು, ಇಡೀ ಜಗತ್ತು ನಿಮ್ಮನ್ನು ಈ ರೀತಿ ಮಾಡಿದ್ದನ್ನು ಕಣ್ಣಾರೆ ಕಂಡಿತು. ಅಂದಮೇಲೆ ಮಾಡಿದ ರೀತಿ, ಮಾಡಕ್ಕೆ ತಗೊಂಡ ಟೈಮ್ ಎರಡೂ ಕೂಡ ಅತ್ಯಂತ ಅಗಾಧವಾದದ್ದು. ಇದು ವಾಯುದೇವರ ವಿಶಿಷ್ಟವಾದಂಥ ಮಹಿಮೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಅತ್ರಾಕ್ಷಿ ಉತ್ಪತಂತಂ ತತ ಉತ ಗಿರಿ ಉತ್ಪಾಟಯಂತಂ ಗೃಹೀತ್ವಾ ಆಯಾಂತಂ ಖೇ ರಾಘವಾಂಧ್ರೌ ಪ್ರಣತಂ ಅಪಿ ತದಾ ಏಕಕ್ಷಣೇ ತ್ವಾಂ ಹಿ ಲೋಕಃ ಪ್ರಾಕ್ ಪಂಚಾಶತ್ಸಹಸ್ರೈಃ ವ್ಯವಹಿತಂ ಅಮಿತಂ. ಅದೇ ಸಾಮಾನ್ಯವಾದ ಅಮಿತಂ ದೊಡ್ಡದು, ಎಷ್ಟು ದೊಡ್ಡದಂತ ಮುಂದೆ ಹೇಳುತ್ತಾನೆ. ಯೋಜನೈಹಿ ಪರ್ವತಂ ತ್ವಂ ಯಾವತ್ ಸಂಜೀವರಾಜ್ಯೌಷಧ ನಿಧಿಂ ಅಧಿಕ ಪ್ರಾಣ ಲಂಕಾಂ ಅನೈಷೀಹಿ. ಅದ್ರಾಕ್ಷಿ ಉತ್ಪತಂತಂ ತತ ಉತ ಗಿರಿ ಉತ್ಪಾಟಯಂತಂ ಗೃಹೀತ್ವಾ ಆಯಾಂತಂ ಖೇ ರಾಘವಾಂಧೌ ಪ್ರಣತಂ ಅಪಿ ತದಾ ಏಕಕ್ಷಣೇ ತ್ವಾಂ ಹಿ ಲೋಕಃ. ಒಂದೇ ಕ್ಷಣದಲ್ಲಿ ಲೋಕ ಇದನ್ನು ಕಂಡಿತು. ಇದರಲ್ಲಿ ಬಹಳ ಮುಖ್ಯವಾಗಿ ವಾಯುದೇವರ ಕಿರಿಬೇನು ಹೇಳಿದಾಗ ಅಮಿತ ಮಿತವಲ್ಲದ ಅನ್ಲಿಮಿಟೆಡ್ ಅಂತ, ಬಹಳ ದೊಡ್ಡ ಪರ್ವತ ಅಂತ. ಮಿತ ಅಂದ್ರೆ ಇಷ್ಟೇ ಇದ್ರೆ ಮಿತ ಅಲ್ಲ ಅಲ್ಲ ಅಲ್ಲ, ಮಿತ ಶಬ್ದಕ್ಕೆ ಮಿತ ಲಿಮಿಟೆಡ್, ಅಮಿತ ಅಂದ್ರೆ ಅಪರಿಮಿತ, ಅಮಿತ ಅಂದ್ರೆ ಅಪರಿಮಿತ ಅನ್ಲಿಮಿಟೆಡ್ ಅಂತ. ಕ್ಷಣ ಅಂದ್ರೆ ಕ್ಷಣನೇ. ಉದಾಹರಣೆಗೆ ಈಗ ಎಸ್ ಟಿ ಡಿ ಮಾಡ್ತೀರಿ ನೀವು, ಎಸ್ ಟಿ ಮಾಡ್ತೀರಿ, ಕ್ಷಣ ಅಂದ್ರೆ ಎಷ್ಟೊತ್ತು ಅದಕ್ಕೆ? ಈಗ ಹಲೋ ಅಂದ್ರೆ ಹಲೋ ಅಂತಾರೆ, ಎಷ್ಟೊತ್ತು ಬೇಕು ಅದಕ್ಕೆ? ಸಂಕೋಚ ಮಾಡೋ ಕಾರಣ ಇಲ್ಲ ಅದಕ್ಕೆ, ಗೊತ್ತಾಯ್ತು. ಕ್ಷಣ ಅಂದ್ರೆ ಅವ್ರ ಪ್ರಕಾರ ಏನೋ ಅಷ್ಟು ಬೇಗ ಆಗೋ ಸಾಧ್ಯತೆ ಇಲ್ಲ. ಬಹುಶಃ ಏನೋ ಒಂದು 20 ನಿಮಿಷ 15 ನಿಮಿಷ ಅಂತ ಹೇಳ್ಕೊಟ್ರೆ ಅಲ್ಲ, ಎಷ್ಟರ್ಥ ಅದಕ್ಕೆ? ಕ್ಷಣ ಅಂದ್ರೆ ಕ್ಷಣ ಅಂತಾನೆ ಅರ್ಥ. ಇವತ್ತು ಹಲೋ ಅಂತ ಅರ್ಧ ಗಂಟೆ ಅಂತಲ್ಲಕ್ಕೆ ಹಲೋ ಅಂತಿರ್ತಾರೆ. ಇಮಿಡಿಯೇಟ್ ಎಷ್ಟು ದೂರ ಹೋಗಬೇಕು ಅಂತ, ಎಷ್ಟು ಸಮುದ್ರ, ಎಷ್ಟು ದೂರ, ಎಷ್ಟು ದೂರ, ಏನೇನು ಹೋಗ್ಬೇಕು ಅದೆಲ್ಲ ನೋಡಿಬಿಟ್ರೆ ಇಮಿಡಿಯೇಟ್ ಆಗಿ ಹೋಗಿರುತ್ತೆ. ಇದು ಮನುಷ್ಯ ಮಾಡೋದನ್ನು ಕಂಡ್ರೆ ದೇವತೆಗಳು, ಇದು ಯಂತ್ರದಿಂದ ಎಷ್ಟಾಗೋದಾದ್ರೆ ಅವರು ಮಂತ್ರ ಪ್ರತಿಪಾದ್ಯರು, ಅವ್ರಿಗೆ ಎಷ್ಟು ಸಾಮರ್ಥ್ಯ ಇರಬೇಕು. ತಾಮಂತವರ್ಣ ಅನುವರ್ಣನೀಯ ಅನೇಕ ಅರ್ಥ ಇದೆ. 8 ಕಿಲೋಮೀಟರ್ ಅಂತಿದೆ, 8 ಮೈಲ್ ಅಂತಿದೆ, 1 ಮೈಲ್ ಅಂತಿದೆ, ಒಂದು ಸರಂಗ ಅಂತಿದೆ, ಇಲ್ಲಿ ಎಷ್ಟೋ ಅಂದ್ರೆ ಯೋಚನೆ ಇದೆ. ಅದನ್ನ ಹೇಳಕ್ಕಾಗಲ್ಲ ಅದು. ಇವತ್ತು ಅದು ಸಾಮಾನ್ಯವಾಗಿ ಅರ್ಥ, ಅದು ಯೋಜನಾ ಬಂದ್ರೆ ಯಾವ ಅರ್ಥ ಉಪಯೋಗಿಸಿದ್ರು ಅಂಬೋದು ಇವತ್ತು ಆ ಸಂದರ್ಭದಲ್ಲಿ ಅರ್ಥ ಮಾಡಬೇಕು. ಇವತ್ತು ಅದು ಕರೆಕ್ಟ್ ಹೇಳೋದಕ್ಕೆ ಬರೋದಿಲ್ಲ. ಅದು ಎಷ್ಟೇ ಇದ್ರೆ 100 ಮಿನಿಮಮ್ ಇಟ್ಕೊಳ್ಳಿ ಸಾಕು. ಪರ್ವತ ಇದ್ದಲ್ಲಿ ತರಲಿಕ್ಕೆ ಸಾಕು, ಬರ್ತದೆ ಇದ್ದ ಹತ್ತಿ ಬಂದ್ರೆ ಸಾಕು. ಹೇಳಿ ಬಂದು ಬದಲಿಗೆ ಹೋಗಿದ್ರೆ ಪರ್ವತ ತರಬೇಕಾಗಿಲ್ಲ, ಹತ್ತಿ ಬರಲಿಕ್ಕೆ ಹೋಗೋದಕ್ಕೆ ಗಲಾಟೆ ಶುರು. ಅದರಿಂದ ಎಷ್ಟೇ ಇದ್ರೆ ದೊಡ್ಡದು ಅದೆಲ್ಲ ಹೇಳಿದ್ದಾರೆ ಈಗಾಗಲೇ ಹಿಂದೆ. ಅದೇನು ಹೇಳಿದ್ದಾರೆ, ಅಲ್ಲಿ ಹೋಗಿ ಏನಾಯ್ತು, ಅಲ್ಲಿ ಹೋದಾಗ ಇವರೆಲ್ಲ ಏನು ತಿಳ್ಕೊಂಡ್ಬಿಟ್ರು, ಒಬ್ರು ಬರೀತಾರೆ ವಿ ಎಸ್ ಶ್ರೀನಿವಾಸ ಶಾಸ್ತ್ರಿ ಅಂತ, ಒಳ್ಳೆ ಒಳ್ಳೆ ಚೆನ್ನಾಗಿ ಬರೆದಾರೆ, ಅಕ್ಷರಶಾಂತಿ ರಾಮಾಯಣ ಅಂತ ಒಳ್ಳೆ ಪುಸ್ತಕ ಅದು. ಆದರೆ ಕೆಲವು ಕಡೆ ಭಾಳ ಹುಚ್ಚಾಪಟ್ಟಿ ತಪ್ಪಿದೆ. ಒಂದು ತಪ್ಪು ಯಾವುದು ಅಂದರೆ, ಇಲ್ಲಿ ಹನುಮಂತ ಅಲ್ಲಿ ಹೋದಂತೆ ಅವ್ನು ಬರ್ತೋಗ್ಬಿಡ್ತಾನೆ, ಹನುಮಾನ್ ಫರ್ಕಾಟ್ ಅಂತ ಹೇಳ್ಬಿಟ್ಟು ನಾಲ್ಕು ಮೂಲಿಕೆ. ಅದು ಸಂಜೀವನಾದಿ ಔಷಧ, ಸಂಜೀವನಾದಿ ನಾಲ್ಕು ಯಾವುದದು, ಸವರ್ಣಕರಣಿ, ವಿಶಲ್ಯಕರಣಿ, ಸಂಧಾನಕರಣಿ, ಮೃತ ಸಂಜೀವಿನಿ, ನಾಲ್ಕಿತ್ತು. ಅದಕ್ಕೆ ಸಂಜೀವನಾದಿ ಅಂತ ಹೇಳಿಬಿಟ್ರು, ನಾಲ್ಕು ತರಲಕ್ಕೆ ಹೇಳಿದ್ದು, ನಾಲ್ಕು ಮರ್ತೋಗ್ಬಿಟ್ಟು ಒಂದು ನಡೆಯುತ್ತೆ. ಮತ್ತೆ ಹೋಗಿ ಕೇಳ್ಕೊಬಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಮಾಡಿದಂತೆ. ಇಡೀ ಪರ್ವತ ಅಂಗಡಿ ಹೋಗಿ ಬರ್ತೋಗ್ಬಿಟ್ಟು ಅಂಗಡಿ ಅಂಗಡಿ ಹೊತ್ಕೊಂಡ್ಬಂದಾಗ ಆಯ್ತು ಅಷ್ಟೇ. ಯಾವ್ದು ಎಂತರೋಗಿ ಬರ್ತೋಯ್ತು ಆ ಪದಾರ್ಥ, ಅಂಗಡಿ ಹೊತ್ಕೊಂಡ್ಬಂದಾಗ ಆಯ್ತು. ಹನುಮಂತನ ಏನು ಹೇಳಿದಾಗ ಇದರಿಂದ ಅಜ್ಞಾನ ಹೇಳಿದಾಗ ಆಯ್ತು. ಆ ತಪ್ಪು ಅದು, ಅದು ಹನುಮಂತ ಹಿಮಾಲಯ ಅಲ್ಲ, ಇದು ಗಂಧಮಾದನ ಪರ್ವತ. ಗಂಧಮಾದನ ಪರ್ವತ 50,000 ಹಿಮಾಲಯ ಅಲ್ಲ, ಗಂಧಮಾದನ ಬೇರೆ, ಹಿಮಾಲಯ ಬೇರೆ. ಹಿಮಾಲಯ ಎಲ್ಲೋ ಮುಂದೆ ಹೋಗಿ ಗಂಧಮಾದನ ಪರ್ವತಕ್ಕೆ ಹೋಗ್ಲಿಕ್ಕೆ ಬರದ ಬಂದ್ರೆ ನರಾಗಮ್ಯ ಅಂತ ಕರೆದಿದ್ದು ನರಾಗಮ್ಯ. ಇವತ್ತು ಕೂಡ ಇಂಚ್ ಬೈ ಇಂಚ್ ಹಿಮಾಲಯ ಪರ್ವತ ನೋಡಿದ್ರೆ ಯಾರು ಸಿಗೋದಿಲ್ಲ. ಇವತ್ತು ಕೂಡ ಇಂಚ್ ಬೈ ಇಂಚ್ ಗಂಗಾ ನದಿ, ಇವತ್ತು ಗಂಗಾ ನದಿ ಎಲ್ಲಿಂದ ಬರ್ತೈತೆ ಇವತ್ತಿಗೂ ಗೊತ್ತಿಲ್ಲ. ಕರೆಕ್ಟ್ ಆಗಿ ಗಂಗೋತ್ರಿ ಅಂತ ಕರೆ ಒಂದು ಜಾಗ ಅದು, ಆ ನದಿ ಹರಿತಾ ಇರುತ್ತೆ ಅಷ್ಟೇ, ಹಿಂದೆ ಲೊಕೇಟ್ ಮಾಡೋಕ್ಕಾಗಿಲ್ಲ. ಬರೀ ಬೇಸಿಕಲಿ ಗಂಗಾ ಎಲ್ಲಿಂದ ಬರ್ತದೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಕರೆಕ್ಟ್ ಆಯ್ತಾ? ನಿಜವಾದ ಬರದಲ್ಲಿಂದ ಆದರೂ ಇಷ್ಟು ಪಾರದಿಲ್ಲ, ಸೈನ್ಸ್ ಒಗ್ಗೊಂಡ್ಬಿಟ್ಟಿದೆ ಇಲ್ಲಿಂದ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಹಿಮಾಲಯ ಪರ್ವತ ಎಲ್ಲ ಜಾಗದಲ್ಲಿ ಓಡಾಡೋ ಶಕ್ತಿ ಜಗತ್ತಲ್ಲಿ ಯಾರಿಗೂ ಇಲ್ಲ ಇವತ್ತು ಕೂಡ. ಇಲ್ಲೇ ಓಡಾಡೋಕ್ಕಾಗಲಿಲ್ಲ ಇವರಿಗೆ, ಯೂರಪ್ಪ ನಡಿಬೇಕಾದ್ರೆ ಎಲ್ಲ ನಾಗರ ಪೂರ್ತಿ ಓಡಾಡೋಕ್ಕಾಯ್ತು ಅವ್ರ ಕೈಲೇ. ಅವ್ರು ಎಲ್ಲಿದ್ದಾರೆವರೆಗೂ ಗೊತ್ತಾಗಲಿಲ್ಲ, ಅವರಾಗಿ ಬರಗ ಬಂದ ಸಿಕ್ಕಂತ ಸತ್ತಿದ್ದ ಹೊರತು ಮೂಲ ಸಿಕ್ಕವಾಗ ಗೊತ್ತಾಗಲಿಲ್ಲ. ಇನ್ನು ಗಂಗಾ ಮೂಲ ದೇವಮೂಲ ಎಲ್ಲಿ ಗೊತ್ತಾಗ್ತದೆ? ಅಂದಮೇಲೆ ಗಂಧಮಾದ ಅದರೊಳಗೆ ಇನ್ನೂ ಮುಂದೆ ಹೋಗಬೇಕು. ಒಟ್ಟು ಅರ್ಥ ಇದೆ, ನಮಗೆ ಲಂಕೆ ಗೊತ್ತಾದ್ರೆ ಅದು ಗೊತ್ತಾಗುತ್ತೆ, ಅದಕ್ಕೋಸ್ಕರ ಲಂಕೆ ಗೊತ್ತು, ಎರಡರಿಗೂ ಗೊತ್ತಿಲ್ಲ. ಅದರಿಂದ ನಿಜವಾದ ಲಂಕೆ ಯಾವುದು ಇವತ್ತು ಟೋಟಲಿ ಗೊತ್ತಿಲ್ಲ. ಯಾವುದೇ ಶ್ರೀಲಂಕೆ ಆದರೆ ಅದೇ ಲಂಕೆ ಆಗಿರಬೇಕಾದ ಕಾರಣ ಇಲ್ಲ. ಅದೇ ಇವತ್ತು ಹೇಳಿದ್ದು, ಅದು ಬೇಸಿಕಲಿ ಎಲ್ಲಿಂದ ಶುರುವಾಯಿತು, ಇವತ್ತು ಅಲಕಂದರೆ ಹುಡ್ಕೊಂಡು ಹೋದ್ರೆ ಶುರುವಾಯಿತು ಗೊತ್ತಿಲ್ಲ. ಇದು ಗಂಗೋತ್ರಿ ಅಂತ ಕರೀತಾರಲ್ಲ, ಅಲ್ಲಿ ದೊಡ್ಡದಾಗಿರುತ್ತಲ್ಲ, ಆ್ಯಕ್ಚುಲಿ ಇಷ್ಟೇನು ಇಲ್ಲ ಅದು, ಅಲ್ಲಿ ಬುಗ್ಗೆ ಬಂದ ಬರೋದಿಲ್ಲ, ಅಲ್ಲಿ ಹರಿತಾ ಇರುತ್ತೆ ಆಗಲೇ. ಅದು ಎಲ್ಲಿಂದ ಶುರುವಾಯಿತು ಹರಿಲಕ್ಕೆ ಗೊತ್ತಿಲ್ಲ. ಅದು ಮುಂದೆ ಹೋಗಕ್ಕೆ ಆಗೋದಿಲ್ಲ, ಸ್ಪಾಟ್ ಎಕ್ಸಾಕ್ಟ್ ಸ್ಪಾಟ್ ಹುಡುಕಕ್ಕೆ ಆಗೋದೇ ಗೊತ್ತಿಲ್ಲ. ಅಲ್ಲ ದಿಕ್ಕದು ಅಂತ ಆಯ್ತು ಅಷ್ಟೇ. ಮುಂದೆ ಎಷ್ಟೋರು ಅಂತ ಯಾರಿಗೆ ಗೊತ್ತು? ಅರ್ಥ ಆಯ್ತು. ಮುಂದೆ ಎಷ್ಟೋರು ಅಂತ ಗೊತ್ತಿಲ್ಲ, ಇದೇ ಇರ್ಬೋದು ಅಲ್ದೇನೋ ಇರ್ಬೋದು, ಏನು ಹೇಳೋದಕ್ಕಾಗಲ್ಲ. ಆ ದಿಕ್ಕದಲ್ಲಿ ಎಷ್ಟೋರು ಬೇಕಾದ್ರೆ ಹೋಗೋದಲ್ಲ. ನೂರು ಯೋಜನೆ ಅಂತ ಹೇಳಿದ್ರು, ನೂರು ಯೋಜನೆ ಶಬ್ದ ಎಂಬಿಬಿಎಸ್ ಆದ್ರಿಂದ ಅದೇನಂತ ಹೇಳೋಕ್ಕಾಗೋದಿಲ್ಲ. ಮತ್ತೆ 2 ಕೋಟಿ ವರ್ಷದ ಹಿಂದಿನ ಕಥೆ ಇದೆ. ಇವತ್ತು ಕೆಲವೇ ವರ್ಷಗಳಿಗೆ ಜಾಗೃತಿ ಚೇಂಜ್ ಆಗುತ್ತೆ, ಅಂತ ಹೊತ್ತಿನೋದಕ್ಕೆ ಇನ್ನು 2 ಕೋಟಿ ವರ್ಷದ ಎಷ್ಟು ಚೇಂಜಸ್ ಆಗಿರ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳಿದ್ದು ಸೇತುವೆ ಅಲ್ಲಿತ್ತು ಕರೆಕ್ಟ್, ಮುಂದೆ ಎಷ್ಟೋರ ಇತ್ತು ಗೊತ್ತಿಲ್ಲ. ಮುಂದೆ ಯಾವ್ದು ಈಗ ಹೋದಲ್ಲೋ ಗೊತ್ತಿಲ್ಲ. ಇದು ಕರೆಕ್ಟ್, ದಕ್ಷಿಣ ದಿಕ್ಕು ಹೌದು, ಸೇತುವೆ ಕಟ್ಟಿದ್ದು ಹೌದು, ರಾಮೇಶ್ವರ ಹೌದು, ಅದ್ರ ಬಗ್ಗೆ ಗಲಾಟೆ ಇಲ್ಲ. ಈ ಲಂಕಾ ಇವ ಇದೇ ಹೌದಲ್ಲೋ ಅನ್ನೋದ್ರ ಬಗ್ಗೆ ಖಚಿತ ಹೇಳೋದು ಬರೋದಿಲ್ಲ. ಏನ ಏನ್ ಕರೆದಾರ? ಅಧಿಕ್ರಮಣ ಅಂತ ಮಾಡಿಲ್ಲ, ಅಧಿಕ ಪ್ರಾಣ ಅದೋಡಿ ಅಧಿಕ ಪ್ರಾಣ. ಪ್ರಾಕ್ ಪಂಚಾಶತ್ ಸಹಸ್ರೈ ಭವಿತಭವಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧ ನಿಧಿಮಧಿಕಂ ನಿಧಿಮಧಿಕ ಪ್ರಾಣ ಲಂಕಾಮನೈಹಿ. ಅಧಿಕ ಪ್ರಾಣ, ಮುಖ್ಯ ಪ್ರಾಣ ಅಂತ ಅಧಿಕ ಶಬ್ದ ಮುಖ್ಯ ಪ್ರಾಣ, ಅಥವಾ ಅಧಿಕ ಜೀವಾಧಿಕ ಜೀವರಲ್ಲಿ ಜೀವೋತ್ತಮರಾದವರೇ ಆ ರೀತಿಯ. ಎರಡು ಮಿತಿ ಮಾಡಕ್ ಹೇ ಅಧಿಕ ಹೇ ಪ್ರಾಣ ಅಂತ ಬೇಕಾದ್ರೆ ಮಾಡ, ಹೇ ಅಧಿಕ ಪ್ರಾಣ ಅಂತ ಮಾಡಕ್ ಬೇಕಾದ್ರೆ ಬರುತ್ತೆ. ಎರಡು ಕರೆಕ್ಟ್. ಅಧಿಕ ಅಲ್ಲ ಅಲ್ಲ, ಅಡಿಷನಲ್ ಅಂದ್ರೆ ಮುಖ್ಯ ಇನ್ನೊಬ್ರು ಯಾರು ಇದಾರೆ ಅಂತ. ಇದು ಅಡಿಷನಲ್ ಡೈರೆಕ್ಟರ್ ಅಂತ ಹೇಳಿದ್ರೆ ಮುಖ್ಯ ಡೈರೆಕ್ಟರ್ ಅಲ್ಲ ಅಂತ ಅರ್ಥ. ಹೆಚ್ಚುವರಿ ನಿರ್ದೇಶಕ, ಹೆಚ್ಚುವರಿ ಅಂದ್ರೆ ಇರೋರು ಮುಖ್ಯ ಬೇರೆ ಇವ್ರು ಬೇರೆ ಅಂತ, ಎಕ್ಸ್ಟ್ರಾ ಆಗಲ್ಲ ಅಧಿಕ, ಅದು ಇವರೇ ಅಧಿಕ, ಉಳಿದವ್ರು ಎಕ್ಸ್ಟ್ರಾ. ಆ ಅರ್ಥದೊಳಗೆ ಅರ್ಥ ಮಾಡಬಾರ್ದು. ಏನ ಈಗ ಹೊರಗೆ ಬರ್ತೀವಿ, ಏನೋ ಚೂರು ಕಾಣಿಸ್ತದೆ, ಬಟ್ ಆಕ್ಚುಲಿ ವೆಕೇಟ್ ಮಾಡಿ ಇತ್ತೊಂಬುದನ್ನು ಪ್ರೂವ್ ಮಾಡಿದಾರೆ ಸ್ಯಾಟಲೈಟ್ ಇದರ ಪಿಕ್ಚರ್ಸ್ ಇಂದ ಇತ್ತೊಂದು ಗೊತ್ತಾಗಿದೆ. ಆದ್ರೆ ಕರೆಕ್ಟ್ ಆಗಿ ಈಗಾಗಲೇ ಹಿಂದೆ ಸುಮಾರು 1960 ಒಳಗೆ ಒಂದ್ಸರಿ ಇದು ಬಂತು, ಒಂದು ಚಂಡಮಾರುತ ಬಂತು, ಅದು ಬಂದು ಹಾಕಿದಾರ. ಹೌದು, 1960 ಅರೌಂಡ್ ನಲ್ಲಿ ಒಂದು ಟೆಂಪೇಸ್ ಇದು ಬಂತು. ಆ ಚಂಡಮಾರುತ ಬಂದಾಗ ಧರಿಸ್ಕೋಟಿ ಮುಳುಗೋಯ್ತು. ಗೊತ್ತಾಯ್ತಲ್ಲ, ಮನ ಸುನಾಮಿ ಒಂದು ಸ್ವಲ್ಪ ಹೊರ ಬಂದಿದೆ, ಮತ್ತೆ ಮನ ಸುನಾಮಿ ಒಂದು ಕಾಲಕ್ಕೆ 40 ವರ್ಷದ ಮೇಲೆ ಈ ಸ್ವಲ್ಪ ಕಾಣುತ್ತೆ, ಮತ್ತೆ ಏನೋ ಕಾಣ್ತಿದ್ದಿಲ್ಲ. ಅಲ್ಲಿವರೆಗೆ ಫಸ್ಟ್ ಕ್ಲಾಸ್ ಕಾಣ್ತಿತ್ತಂತೆ, ಹಿಂದೆ ನಮ್ಮ ತಂದೆಯವರು ಹೋಗಿ ಬಂದಿದ್ದಾರೆ. ಬಟ್ ನಾವು ಇನ್ನೂ ಸಹ ಹೋದಾಗ ಅದಿರಲಿಲ್ಲ, ಚಂಡಮಾರುತ ಮುಚ್ಚೋಯ್ತದೆ, ಕಿಲೋಮೀಟರ್ ಗಟ್ಟಲೆ ಭೂಮಿ ಹೋಗಿಬಿಡುತ್ತೆ. ಮತ್ತೆ ಸುನಾಮಿ ಆದ ಕಾಲಕ್ಕೆ ಮತ್ತೆ ವಾಪಸ್ ಬಂದಿದೆ, ಸ್ವಲ್ಪ ಕಾಣ್ತಾ ಇದೆ. ಇದು ಯಾತಕ್ಕೆ ಹೇಳಿದ್ದು ಅಂದ್ರೆ ಚಿಂತೆ ಚೇಂಜಸ್ ಆಗ್ತಾ ಇರುತ್ತೆ. 40-50 ವರ್ಷಕ್ಕೆ ಚೇಂಜ್ ಆಗಿರೋದ್ರಿಂದ 2 ಕೋಟಿ ವರ್ಷದ ಎಷ್ಟು ಚೇಂಜ್ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ದಿಕ್ಕ ಅದು ಕರೆಕ್ಟ್, ದಕ್ಷಿಣ ದಿಕ್ಕು ಹೋಗೋದು ಕರೆಕ್ಟ್ ಅಷ್ಟೇ, ಅವ್ರು ತುಳಿದ ಹೇಳಕ್ ಬರೋದಿಲ್ಲ. ಅಲ್ಲ, ಪುರಾಣದಲ್ಲಿ ಇದ್ದೇ ಇದೆ, 50 ಸಾವಿರ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ ಪುರಾಣದ ರೆಫರೆನ್ಸ್. ಅದು ಮತ್ತೆ ಅಲ್ಲಿ ನೋಡಬೇಕಾದ ಕಾರಣ ಇಲ್ಲ. ಅರಿ ಗೃಹೀತ್ವಾ ಯಾಂತಂ ಖೇ ರಾಘವಾಂಗರೌ ಪ್ರಣತಮಿತದ ಏಕಕ್ಷಣೇ ತ್ವಾಂ ಹಿ ಲೋಕ. ಇದಕ್ಕೆ ಲೋಕವೇ ಖಂಡಿತ ಅಂದ ಮೇಲೆ ನಿಮ್ಮ ಸಾಮರ್ಥ್ಯ ಎಷ್ಟಿರಬೇಕು ಅಂತ ಹೇಳಿ, ಇನ್ನು ಆದಿ ಶಬ್ದ ಏನೇನು ತಗೊಳ್ಬೇಕು, ವ್ಯಾಖ್ಯಾನ ಮಾಡಬೇಕಾದ ವಿಷ್ಣು ಕೂಡ ಅರ್ಥ ಮಾಡಿಕೊಂಡ್ರೆ ವಿಶೇಷವಾದ ಸಾಮರ್ಥ್ಯ ಅಂತ ಗೊತ್ತಾಗುತ್ತೆ. ಕ್ಷಣ ಕ್ಷಣ ಶಬ್ದಕ್ಕೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀವು ಅದನ್ನು ತಂದ್ರಿ ಅಂತ ತಾತ್ಪರ್ಯ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಯತಮತುಲ ಮತೇ ಯೋಜನಾನಾಂ ಸ ಉಚ್ಚ ತಾವತ್ ವಿಸ್ತಾರವಂಶ್ಚಾಪಿ ವಿಫಲ ಲವ ಇವ ವ್ಯಗ್ರಬುದ್ಧ್ಯಾ ತ್ವಯಾತಃ ಶಶ್ವಸ್ಥಾನ ಸ್ಥಿತಾತಿ ಹಿರಚಗಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ವೇದಾಂಗ ಪ್ರಾಗಿ ಬಾಭೂ ಕವಿವರ ವಪುಷಃ ಹೇ ನಮಃ ಕೌಶಲಾಯ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಂ ಅತುಲಮತೆ ಯೋಜನಾನಾಂ ಸ ಉಚ್ಚ ತಾವದ್ ವಿಸ್ತಾರವಾನ್ ಚ ಅಪಿ ಉಪಲ ಲವ ಇವ ಉಪಲಲವಃ ಇವ ವ್ಯಗ್ರಬುದ್ಧ್ಯಾ ತ್ವಯಾ ಅತಃ ಸ್ವಸ್ವಸ್ಥಾನ ಸ್ಥಿತ ಅತಿ ಸ್ಥಿರ ಶಿಗಲ ಶಿಲಾ ಶಕಲ ಶಿಲಾಜಾಲ ಸಂಶ್ಲೇಷ ನಷ್ಟ ಛೇದಾಂಕ. ಒಂದೇ ಪದದಿಷ್ಟು, ಸ್ವಸ್ವಸ್ಥಾನ ಸ್ಥಿತ ಅತಿ ಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಕ್ ಇವ ಅಭೂ ಕಪಿವರ ವಪುಷಃ ತೇ ನಮಃ ಕೌಶಲಾಯ. ಪ್ರಾಕ್ ಮೊದಲು ತಂದ್ರೆ ನೀವು, ಪಶ್ಚಾತ್ ಆಮೇಲೆ ಏನ್ ಮಾಡಿದ್ರಿ? ತಂದಾಯ್ತು ಸಜೀವನ ತತ್ವಲಕ್ಕ ಅವರೆಲ್ಲ ಸತ್ವರೆಲ್ಲ ಬದುಕೋಗಿಬಿಡು. ಕ್ಷಿಪ್ತ ಆಮೇಲೆ ವಾಪಸ್ ಎಸ್ತ್ರೀ, ವಾಪಸ್ ತಂದ್ರೆ ಇಡ್ಲಕ್ ಹೋಗ್ಬೇಕಲ್ಲ, ಇಡ್ಲಕ್ ಹೋಗ್ಲಿಲ್ಲ, ಅಲ್ಲಿಂದ ತರ್ಲಕ್ ಹೋದಾಗ ಇಡ್ಲಕ್ ಹೋಗ್ಲಿಲ್ಲ. ಕ್ಷಿಪ್ತ ಎಸ್ತು ಬಿಟ್ರಿ ಅಲ್ಲಿಂದ, ಹೇಗೆ ಎಸ್ತಿದ್ದದು? ಎಂಥ ಪರ್ವತ ಎಸಿಲಕ್ಕೆ ಸಣ್ಣದಲ್ಲ, ಈಗ ಡೈಮೆನ್ಷನ್ ಹೇಳ್ತಾರೆ ಅಮಿತಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಎಷ್ಟು ಅಮಿತಮ್ ಅಂದ್ರೆ ಯೋಜನಾನಾಂ ಶತಂ ಉಚ್ಚ, 100 ಯೋಜನೆ ಎತ್ತರ, 100 ಯೋಜನೆ ಎತ್ತರ. ತಾವದ್ ವಿಸ್ತಾರವಾನ್, 100 ಯೋಜನೆ ಆಗಲ್ಲ, ನೂರು ವಚನ ಎತ್ತರ, ನೂರು ವಚನ ಅಗಲ, ಅಂಥ ಒಂದು ಪರ್ವತವನ್ನ ನೀವೇನ್ ಮಾಡಿದಿರಿ? ಉಪಲ ಲವ ಇವ, ಉಪಲ ಅಂದ್ರೆ ಕಲ್ಲು, ಲವ ಅಂದ್ರೆ ಚಿಕ್ಕದು, ಉಪಲ ಲವ ಅಂದ್ರೆ ಕಲ್ಲು ತುಂಡು, ಇಡೀ ಕಲ್ಲಲ್ಲ, ಕಲ್ಲು ತುಂಡು ಸಣ್ಣ ತಗೋತಿರುತ್ತೆ, ಅದು ತಗೊಂಡ್ಬಿಟ್ಟು ಎತ್ತಾಗ ಲೀಲಾಜಾಲವಾಗಿ, ಅದು ಹನುಮಂತನ ಸೈಜ್ ಎಷ್ಟಿರಬೇಕು, ಹನುಮಂತನ ಸಾಮರ್ಥ್ಯ ಎಷ್ಟಿರಬೇಕು, ಅಂತ ಪರ್ವತವನ್ನ ಲೀಲಾಜಾಲವಾಗಿ ಎಸ್ತ್ರಿ. ಯಾತಕ್ಕೆ? ವ್ಯಗ್ರ ಬುದ್ಧಿಯ, ಇಷ್ಟು ತಂದಿರ್ಲಕ್ಕೆ ಅಷ್ಟೂರ ಹೋಗ್ಬೇಕಂತೇಳಿ, ಇಷ್ಟು ತಂದಿರ್ಲಕ್ಕೆ ಅಷ್ಟೂರ ಹೋಗ್ಬೇಕಾ, ಬೇಜಾರು ಕೆಲಸ ಇದು ಅಂತ ಹೇಳಿ ಏನ್ ಮಾಡಿದಿರುತ್ತೆ? ವ್ಯಗ್ರ ಬುದ್ಧಿಯ ಇವ, ವ್ಯಗ್ರ ಬುದ್ಧಿಯಿಂದ ಇವ ಎರಡು ಕಡೆ ಒಂದ್ಮೇ, ವ್ಯಗ್ರ ಬುದ್ಧಿ ಅವರೆಲ್ಲ ಅಲ್ಲ, ಅವರಿಗೆ ವ್ಯಗ್ರ ಬುದ್ಧಿ ಇದ್ದರೋ ಎಂಬಂತೆ, ಉಪಲವಹ ಇವ ಸಣ್ಣ ಕಲ್ಲಿನ ತುಂಡೋ ಎಂಬಂತೆ, ಆ ತಲಕಲ್ಲಿನ ತುಂಡಲ್ಲ ಅದು, ನಿಮ್ಮ ಪದಕ್ಕೆ ಹಾಗಿದೆ. ಎರಡು ಸ್ವಾರಸ್ಯ ಈಗ, ಹನುಮಂತ ಸಮುದ್ರವನ್ನು ಹಾಡಿದ, ಸಮುದ್ರ ಹೇಗಿತ್ತು ಹನುಮಂತರ ಪಾಲಿಗೆ? ಗೋಷ್ಪದದ ನೀರು, ಗೋಷ್ಪದದ ನೀರು, ಒಂದು ಹಸು ಕಾಲಿಟ್ಟುಬಿಟ್ಟು ಆ ಗುರುತು ಬಿದ್ದರೆ ಎಷ್ಟು ಬೀಳುತ್ತೆ? ಹಸು ಕಾಲಿಟ್ಟಾಗ ಒಂದಿಷ್ಟು ಬೀಳುತ್ತೆ ಅಷ್ಟೇ, ಒಂದು 4x4 ಎರಡು ಬೀಳುತ್ತೆ ಇಂಚ ಅಷ್ಟೇ, 3x3 ಅದರಲ್ಲಿ ನೀರು ನಿಂತರೆ ಅಂತ ಕರೀತಾರೆ, ಅದನ್ನ ಗೋಷ್ಪದ ವಾರಿಧಿ ಅಂತ ಕರೀತಾರೆ. ಗೋಷ್ಪದದ ನೀರು ಸಮುದ್ರ ಅದನ್ನು ದಾಟಕ್ಕೆ ಇದು ಬೇಕ, ದೋಣಿ ಬೇಕ, ಅದಕ್ಕೆ ಏನು ಬೇಡ, ಎಂತ ಮುದುಕರು ಬೇಕಾದ್ರೆ ಕಾಲಿಡ್ತಾರೆ. ಅಷ್ಟು ಸಣ್ಣದಾಗಿ ಹನುಮಂತ ದಾಟಿಬಿಟ್ಟ, ವಾರಿದೆಯ ಗೋಷ್ಪದ ನೀರಂತೆ ದಾಟಿದ, ಅದು ಒಂದದ್ದು. ಅದಕ್ಕೇನೆ ಗೋಷ್ಪದೀಕೃತ ವಾರಾಸಿ, ಸಂಸ್ಕೃತದ ಪದ, ಗೋಷ್ಪದೀಕೃತ ವಾರಾಸಿ, ಸಮುದ್ರವನ್ನ ಗೋಷ್ಪದ ನೀರನ್ನಾಗಿ ಮಾಡಿಕೊಂಡ ಸಾಮರ್ಥ್ಯ, ದೊಡ್ಡ ಪರ್ವತವನ್ನ ಕಲ್ ತುಂಡು ಮಾಡಿಕೊಂಡ ಸಾಮರ್ಥ್ಯ, ಎರಡು ಕೂಡ ಅಷ್ಟೇ. ಅಲ್ಲಿ ಹಾರಬೇಕಾದ ಹಾಗೆ, ವಹಿಸಬೇಕಾದ ಹೀಗೆ, ಅದೇ ಹೇಳಿದ್ರು ಕಲ್ಲು ತುಂಡು ಲವ ಸಮುದ್ರ ಚಿಕ್ಕ ತುಂಡು ಅಂತ, ಸಣ್ಣ ಕಲ್ಲಿನ ತುಂಡಿನಂತೆ ನೀವು ಅದನ್ನ ಏನ್ ಮಾಡಿದಿರಿ? ಕ್ಷಿಪ್ತ ಎತ್ತು ಬಿಡ್ರಿ. ಹೌದು, ಎತ್ತ ಏನಾಯ್ತು ಅದು, ಅಲ್ಲಿಂದ ಕ್ಲಿಯರ್ ಮಾಡಿದ್ದು ಅಷ್ಟೇ ಅಲ್ಲ, ಏನಾಯ್ತು ಅಂದ್ರೆ ಎಷ್ಟೋದರೆ ಕಸ ಹಾಕೋದು ಅಂದ್ರೇನು, ಪಕ್ಕದ ಮನೆ ಮುಂದೆ ಹಾಕ್ಬಿಡ್ತಾರೆ ಅಷ್ಟೇ, ಅದು ಕ್ಲಿಯರ್ ಮಾಡೋದಲ್ಲ. ಇಲ್ಲಿಂದ ಅವ್ರು ನೋವು ಪಡೆಯೋದ್ರೆ ಮತ್ತೆ ವಾಪಸ್ ಇಲ್ಲ, ಇಲ್ಲಿ ಹಾಕೋದು ಅಷ್ಟೇ, ಅದಲ್ಲ. ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು, ಹನುಮಂತನ ಡಿಸಿಪ್ಲಿನ್ ನೋಡ್ಬೇಕು. ಇಲ್ಲಿ ಅಷ್ಟು ದೂರ ಹಾಕಿದ್ದು ವ್ಯಗ್ರ ಬುದ್ಧಿ ಎತ್ತಿದ್ದು ಒಂದು ಮಾತ್ರಕ್ಕೆ ಎಲ್ಲೋ ಎತ್ತಿರಲಿಲ್ಲ, ವಾಪಸ್ ಅದೇ ಜಾಗಕ್ಕೆ ಎತ್ತಿದ್ದು ಕರೆಕ್ಟಾಗಿ. ಅದು ಹೇಗೋಯ್ತು? ಪ್ರಾಗಿವ ಆಹುತ್, ಮೊದಲಿನಂತೆ ಕುಡ್ಕೊಂಡ್ಬಿಡ್ತು ಹೋಗ್ಬಿಟ್ಟದು, ಕಿತ್ತಿ ತಂದಿದ್ದು ಏನಾಯ್ತು ಕೊನೆಗೆ, ಮೊದಲಿನಂತೆ ಕುಡ್ಕೊಂಡ್ಬಿಡ್ತು. ಹೇಗೆ? ಸ್ವಸ್ವಸ್ಥಾನ ಸ್ಥಿತ ಅತಿ ಸ್ಥಿರ ಶಿಖಲ ಶಿಲಾಜಾಲ ಸಂಶ್ಲೇಷ ನಷ್ಟಛೇದಾಂಕ, ನಷ್ಟಛೇದಾಂಕ, ಛೇದ ಅಂಕ, ಕಿತ್ತಿದ ಗುರುತು, ನಷ್ಟ ಕಿತ್ತಿದ ಗುರುತಿಲ್ಲದಂತೆ ಸೇರ್ಕೊಂಡ್ಬಿಡ್ತು, ಕಿತ್ತಿದ ಗುರುತಿಲ್ಲದಂತೆ ಅದೇ ಜಾಗದಲ್ಲಿ ಅಡ್ಕೊಂಡ್ಬಿಡ್ತು ಹೋಗ್ಬಿಟ್ಟು. ಯಾವ ರೀತಿ ಅಂದ್ರೆ ಸ್ವಸ್ವಸ್ಥಾನ ಸ್ಥಿತ, ಸ್ವಸ್ವಸ್ಥಾನ ಸ್ಥಿತ, ತನ್ನ ತನ್ನ ಸ್ಥಾನದಲ್ಲಿ ಇದ್ದಂತಹ ಅತಿ ಸ್ಥಿರ, ಅತ್ಯಂತ ಸ್ಥಿರವಾದಂತಹ ಶಕಲ ಶಿಲಾಜಾಲ, ಶಕಲ ಅಂದ್ರೆ ತುಂಡುಗಳು, ಆ ಶಿಲಾಜಾಲ, ಶಿಲಾಜಲ ಅಂತ ಪ್ರಿಂಟ್ ಆಗಿದೆ, ಶಿಲಾಜಾಲ, ಅಲ್ಲಿದ್ದಂತಹ ಕಲ್ಲಿನ ತುಂಡುಗಳ ಮಧ್ಯೆ ಸಂಶ್ಲೇಷ ನಷ್ಟ ಛೇದಾಂಕ, ಅನೇಕ ಬಂಡೆಗಳಿವೆ, ಬಂಡೆಗಳ ಮಧ್ಯೆ ಇದಕ್ಕೆ ಇಟ್ಕೊಂಡು ಬಂದಿರೋದು ಈಗ ಪರ್ವತ, ಅದೇ ಜಾಗಕ್ಕೂ ಮತ್ತೆ ಕೂತ್ಕೊಂಡ್ಬಿಡ್ತು. ಆ ಯಾವ ಜಾಗದಿಂದ ತಂದೆಯೋ ಅದೇ ಜಾಗದ ಹನುಮಂತ ಇಟ್ಟಾಯ್ತು. ಇದೆಲ್ಲ ಪ್ರಾಗಿಬ ಅಭೂತ್, ಇದ್ದಿನಂತೆ ಆಗೋಯ್ತಲ್ಲ. ಹೇ ನಮಃ ಕೌಶಲಾಯ, ನಿಮ್ಮ ಕೌಶಲಕ್ಕೆ ನಮೋ ನಮಃ. ನಿಮ್ಮ ಯೋಗ ಕರ್ಮಸು ಕೌಶಲಂ, ಯೋಗ ಕರ್ಮಸು ಕೌಶಲಂ, ನಿಮ್ಮ ಕೌಶಲಕ್ಕೆ ಯೋಗಕ್ಕೆ ನಮೋ ನಮಃ. ಎಂಥ ಯಾರ ಯೋಗ ಇದು? ಕಪಿವರ ವಪುಷ, ಕಪಿವರ ವಪುಷ, ಕಪಿವರ ವಪು ಹೋದ್ರೇನು? ಶ್ರೇಷ್ಠ ಕಪಿಯ ದೇಹ, ಶ್ರೇಷ್ಠ ಕಪಿಯ ದೇಹ ಹೊಂದಿದ ನಿಮ್ಮ ಯೋಗಕ್ಕೆ ನಮೋ ನಮಃ. ಅವರ ತಪ್ಪಾಡದ ಏನಂತ ಕರೀತಾರೆ? ಕಪಿ ಅಂತಾರೆ, ತಪ್ಪಾಡದ ಕಪಿ ಅಂತಾರೆ. ಅದ ಕಪಿ ರೂಪದಲ್ಲಿದ್ದು ಭಾರಿ ಸರಿ ಮಾಡಿದ್ರಲ್ಲ, ಏನು ಕೌಶಲ ನಿಮ್ದು ಅಂತೇಳಿ. ಸರಿಯಾದ ಮನುಷ್ಯ ಸರಿಯಾಗಿ ಮಾಡಿದ್ರೆ ಮನುಷ್ಯ ಅಷ್ಟೇ, ತಪ್ಪು ಮಾಡಿದ್ರೆ ಕಪಿ, ಅದು ಹೆಚ್ಚೇನಲ್ಲ. ಆದ್ರೆ ಕಪಿ ರೂಪದಲ್ಲಿ ಸರಿ ಮಾಡಿದ್ದು ಬಹಳ ಆಶ್ಚರ್ಯ. ಇದೆಲ್ಲ ಹನುಮಂತನ ವೈಭವ. ಮೊದಲನೇದಾಗಿ ಹನುಮಂತ ರೂಪದಲ್ಲಿ ಮಾಡಿದ ಅತ್ಯಂತ ಶ್ರೇಷ್ಠವಾದ ಕೆಲಸ ಯಾವುದು? ಸಂಜೀವನ ಪರ ಸಮುದ್ರ ಹರಿದ್ ಹೇಳಲಿಲ್ಲ. ಯಾತಕ್ಕೆ? ಇದೇ ಹೇಳಿದ್ರೆ ಹತ್ತೋಡಿ ಏನ್ ಮಾಡಬೇಕು ಬೇರೆ? ಹತ್ತೋಡದ ಸೆಂಚುರಿ ಹೊಡೆದಾಗ ಹತ್ತೋಡದ ಹೇಳ್ತಾರೆ, ಯಾರು ಹೇಳ್ಕೊಂಡು ಕೊಡ್ತಾರೆ, ಹೇಳೋದು ಕೊಡೋದಿಲ್ಲ. ಮದ್ದು ಭಾರಿ ದೊಡ್ಡದನ್ಸಿತ್ತದು, ಹನುಮಂತ ತಂದ್ರಕಾಟ್ ಬೇರೆ ಮುರಿದಾಗಾಯ್ತು ಅಷ್ಟೇ, ಅದನ್ನ ಮಾಡಕ್ಕೆ ಯಾರಿಗೂ ಆಗಿದ್ದಿಲ್ಲ. ಅಂಗದಾದಿಗಳು ಕೂಡ ಏನಾಗಿತ್ತು, ನೂರು ಯೋಜನ ಆಗಲಿಕ್ಕೆ ಅದೇ ರೆಕಾರ್ಡ್ ಆಗಿತ್ತು. ಇದು ನೋಡಿದ್ರೆ ಏನಾಯ್ತದ? ತನ್ನ ರೆಕಾರ್ಡ್ ಅವನು ತಾನೇ ಮುರ್ಕೊಂಡಿದ್ದ ಹೊರತು ಇನ್ನು ಯಾರು ಮುರಿದಿದ್ದಾರೆ? ಮತ್ತೆ ಎಂತ ರೆಕಾರ್ಡ್ ಇದು? ಹನುಮಂತನ ಮತ್ತೆ ಸ್ಟಿಲ್ ಕಡಿಮೆನೇ ಇದು. ಹನುಮಂತ ಇನ್ನೂ ದಿವಸ ಯಾಕೆ ಅಷ್ಟಕ್ಕೆ ಸ್ಟಾಪ್ ಆಗಬೇಕಾಯ್ತು, ಸ್ಟಾಪ್ ಆಗಿದೆ ಅಷ್ಟೇ. ಇದು ಇನ್ನೂ ಹಾಗೆ ಎಷ್ಟು ದೂರ ಇದ್ರು ಕೂಡ ಹನುಮಂತನಿಗೆ ಅಡ್ಡಿ ಆಗ್ತಿರಲಿಲ್ಲ. ಇವತ್ತಷ್ಟೇ ಎಷ್ಟು ಜನ ವಯಸ್ಸು ಮಾಡಬೇಕಾದ್ರೆ ಇಷ್ಟು ಕಿಲೋಮೀಟರ್ ಲಿಮಿಟ್ ಏನಿಲ್ಲ ಅದಕ್ಕೆ, ಅರ್ಥ ಆಯ್ತಾ? ಎಲ್ಲಿವರೆಗೆ ಸಾಧ್ಯ ಅಲ್ಲಿವರೆಗೆ ಹೋಗುತ್ತೆ. ಹಾಂ, ಅದೇ ಅಷ್ಟೇ ಸ್ಪೀಡಲ್ಲಿ ಹೋಗುತ್ತೆ. ಮತ್ತೆ ಇವತ್ತು ನೀವು ಇಲ್ಲಿ ಈ ಲೋಕಲ್ ಮಾಡಿದ್ರೂ ಅಷ್ಟೇ, ಭಾರಿ ಬಿಸಿನೆಸ್ ಬೇಗ ಸಿಗುತ್ತೆ ನೆಟ್ಟೋದಲ್ಲ. ಲೋಕಲ್ ಫೋನ್ಗಿಂತ ISTಗಳು ಬೇಗ ಸಿಗುತ್ತೆ, ಆದ್ದರಿಂದ ಅದು ದೂರ ಇರೋ ಕೌಂಟ್ ಆಗಲೇ ಇಲ್ಲ. ಹನುಮಂತರ ಸಾಮರ್ಥ್ಯವನ್ನ ಈ ರೀತಿ ಕಣ್ಣಾರೆ ಕಂಡು ಹೇಳಿದ್ದು ಬಹಳ ವಿಶೇಷ.
ರಾಮಾಯಣದಲ್ಲಿ ಸಮುದ್ರ ಹಾಲಿದ್ದಕ್ಕೆ ಒಂದು ಇದಾಗಿ ಘಟ್ಟವಾಗಿ ಸಮುದ್ರ ಕಾಂಡ ರಾಮಾಯಣ.
ಹೌದು 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 ಹೌದು. ಸಮುದ್ರ ಹಾಲಿದ್ದಕ್ಕೆ ಅಲ್ಲ ಪ್ರಾಚೀನ ಅಲ್ಲಿ ಸಮುದ್ರ ಹಾರಿ ದೊಡ್ಡದಾಗಲಿಲ್ಲ, ಅಲ್ಲಿ ಪ್ರಾಸ್ತಿ ಏನೇನು ಕೆಲಸಗಳಿದೆ ಅಲ್ಲಿ ಒಂದು ಇನ್ನೊಂದು ರೀತಿ ಯಾತಕ್ಕೆ ದೊಡ್ಡ ಕೆಲಸ ಆಗುತ್ತೆ ಯೋಚನೆ ಮಾಡಿದ್ರೆ. ಇಲ್ಲಿ ಹಾರಿ ಹೋಗಿತ್ತು, ಬೆಟ್ಟ ತಂದಿತ್ತು, ಇದು ಒಂದು ರೀತಿ ದೊಡ್ಡ ದಾಖಲೆ ಇದೆ. ಅಲ್ಲೇನಾಗಿದೆ, ಹಾರುವಾಗ ಸಿಂಹಕ್ಕೆ ಇದ್ದಾಳೆ, ಅಲ್ಲಿ ಪ್ರಾಬ್ಲಮ್ ಇದೆ, ಸಿಂಹಕ್ಕೆ ಬ್ರಹ್ಮನ ವರ ಇದೆ, ದಾಟೋದು ಕಷ್ಟ ಇದೆ. ಆದ್ದರಿಂದ ಅಲ್ಲಿ ಡಿಸ್ಟೆನ್ಸ್ಗಿಂತ ಏನು ದೊಡ್ಡದಾಯ್ತು, ಈಗ ಬ್ರಹ್ಮದೇವರು ಆ ಪ್ರಾಬ್ಲಮ್ ಜಾಸ್ತಿ ಆಯಿತು, ಗೊತ್ತಾಯ್ತಾ? ಸ್ಮಾಲ್ ಡಿಸ್ಟೆನ್ಸ್ ಇದೆ, ಮಧ್ಯೆ ಒಂದು ದೊಡ್ಡ ಹೋಲ್ ಬಿದ್ದುಬಿಟ್ಟಿದೆ. ಒಂದು 20 ಕಿಲೋಮೀಟರ್ ರೌಂಡ್ ಅಬೌಟ್ ಪರವಾಗಿಲ್ಲ ಹೋಗ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ರಿಸ್ಕ್ ಇಲ್ಲ, ಹನುಮಂತನಿಗೆ ಅಂಥ ಜಾಗದಲ್ಲಿ ಹೋಗಬೇಕಾಗಿತ್ತು. ಎರಡನೇದಾಗಿ ಲಂಕಾ ಪ್ರವೇಶ ಮಾಡಬೇಕು, ಲಂಕಿಣಿ ಇದ್ದಾಳೆ, ಆಮೇಲೆ ಲಂಕಾಪಟ್ಟಣ ಸುತ್ತಬೇಕು, ಆಮೇಲೆ ಸೀತಾಕೃತಿಯನ್ನು ಕಾಣಬೇಕು, ಕೊಡಬೇಕು, ಬ್ರಹ್ಮವರ ಇದ್ದಂಥ ಅನೇಕ ರಾಕ್ಷಸರನ್ನು ಕೊಲ್ಲಬೇಕು, ಮಯಾವರ ವಿಲಂಕಿತಾಹಿ ಅನೇಕ ಸ್ವಯಂಭುವ, ಅದೆಲ್ಲ ಕೆಲಸ ಮಾಡಿದ್ದರೆ ದೊಡ್ಡದಾಯ್ತು. ಇಲ್ಲ, ಅದು ಯಾವುದೂ ಇಲ್ಲ, ಹೋಗಿದ್ರು ತಂದಿದ್ದು ಅಷ್ಟೇ ಹೊರತು. ಇದು ದೂರ ಜಾಸ್ತಿ ಇದೆ, ಬೆಟ್ಟ ಇತ್ತ ಜಾಸ್ತಿ ಇದೆ, ಬಟ್ ಈ ಕೆಲಸಗಳಿಲ್ಲ. ಅಲ್ಲಿ ಅವೆಲ್ಲ ಸೇರಿದೆ, ಅವೆರಡು ಲೆಕ್ಕ ಹಾಕಿಬಿಟ್ಟಾಗ ಒಂದಷ್ಟಿಂದ ಅದು ದೊಡ್ಡದು, ಇನ್ನೊಂದಷ್ಟಿಂದ ಇದ್ದು, ಬರೀ ಹಾರ ತೊಗೊಂಡ್ಬಿಟ್ಟು ಇದು ದೊಡ್ಡದು, ಬರೀ ಹಾರ ತೊಗೊಂಡ್ರೆ ವಿಘ್ನಾದಿಗಳಿಗೆಲ್ಲ ಸೇರಿಬಿಟ್ಟಾಗ ಅಲ್ಲಿ ಹನುಮಂತ ಮಾಡಿದ ಕೆಲಸ, ಲಂಕಾಪಟ್ಟ ದಹನ ಮಾಡಿದ್ದೆಲ್ಲ ಲೆಕ್ಕ ಹಾಕಿದಾಗ ಏನಾಗುತ್ತದೆ, ಅದು ತನ್ನದೇ ಮಹತ್ವ ಬಂದ. ಮತ್ತೆ ಇಲ್ಲೇನಾಗಿದೆ, ಹನುಮಂತ ಒಬ್ಬ ಮಾಡಿದ್ದು ಎಲ್ಲರ ಕಡೆ ಸ್ಪಷ್ಟ, ಹುಡುಗರ ಮಧ್ಯೆ ನಿದ್ದೆ ಹೊಡೆದು ಬಿಟ್ಟಿದ್ದಾರೆ, ಕಾಂಪಿಟೇಷನೇ ಇಲ್ಲ. ಅಲ್ಲೇನಾಗಿದೆ, ಎಲ್ಲರೂ ಒಪ್ಕೊಂಡಿದ್ದಾರೆ, ಅವ್ರ ಕೈಲಿ ಆಗೋದಿಲ್ಲ ಅಂತ ಒಪ್ಕೊಂಡಾಗಿದೆ ಕೇಸು. ಆ ಕೇಸ ಹನುಮಂತ ಇಲ್ಲಿ ಒಪ್ಕೊಳ್ಳೋ ಚಾನ್ಸ್ ಕೂಡ ಇಲ್ಲಿ ಏನಾಗಿದೆ, ಅವರೆಲ್ಲ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಆ ಕಡೆ, ಇಂಥ ಪ್ರಸಂಗ. ಆದ್ದರಿಂದ ಮತ್ತೆ ಅದನ್ನ ಇಗ್ನೋರ್ ಮಾಡಬೇಕು ಅಂತ ಅಭಿಪ್ರಾಯ ಅಲ್ಲ. ದೊಡ್ಡದು ನಡನೆ ಮಾಡಿದ್ರೆ ಸಣ್ಣದು ಏನಾಗುತ್ತೆ, ಅಲ್ಲಿಗೆ ನಡನೆ ಮಾಡಿದಂತೆ ಇಲ್ಲ, ಇನ್ಕ್ಲೂಡ್ ಆಗಿಬಿಡುತ್ತೆ ಅಂತ. ಹನುಮಂತ ಈ ಸಾಹಸದ ಮುಂದೆ ಆ ಸಾಹಸ ಸೇರಿಕೊಂಡು ಹೋಗುತ್ತೆ ಅಂತ ಹೇಳಿ ಎರಡನ್ನು ಸೇರಿಸಿಡಿ. ಪ್ರಾಗಿ ಬಾಬು ಕಪಿವರ ಕುಶಃ ಹೌದು ಲೋಕ ಯಾವುದಕ್ಕೆ ಮಾಡುದು ನಮ್ಮ ಅದು ಸೇರ್ಕೋದು ಎರಡು ಜನ ಅದನ್ನು ನೋಡಿದ್ದ, ಇದು ನೋಡಿದ್ದ, ಅದನ್ನು ನೋಡಿದ್ದ, ಅದು ಎರಡೂ ಆಯ್ತು. ಈಗ ಇದು ನೋಡಿದ್ದಾಯ್ತು, ಅದನ್ನು ನೋಡಿದ್ದು ಆಯ್ತು, ಅದು ಕಣ್ಣಾರೆ ಕಂಡದ್ದು ಇದು ಗೊತ್ತು, ಯಾವುದೋ ಕಥೆಯಲ್ಲ, ಕಣ್ಣಾರೆ ಕಂಡ ಕಥೆ. ಅದು ಒಬ್ಬಿಬ್ರು ಕಂಡ್ರು ಅಂತ ಹೇಳಿಬಿಟ್ರೆ ಆ ಎಲ್ಲ ಎಲ್ಲದನ್ನು ನೋಡಿದ್ರು, ಎಲ್ಲದನ್ನು ನೋಡಿದ್ರು. ಮತ್ತೆ ಇದು ಯಾರು ಒಬ್ಬಿಬ್ರು ಕಂಡ್ರೆ ಕೂಡ ಡೌಟ್ ಮಾಡಬಹುದು, ಎಲ್ಲರೂ ಕಂಡ ಲೋಕ ಜನ ಏನಂತಾರೆ ಅಂತ ಹೇಳಿ ಏನರ್ಥ ಇದೆ ಈಗ, ಜನ ಏನಂತಾರೆ ಅದಕ್ಕೆ ಏನರ್ಥ, ಎಲ್ಲರೂ ಹೇಳ್ತಾರೆ ಅಂತ. ಒಬ್ಬಿಬ್ರು ಹೇಳಿದ್ರೆ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಇದು ಜನ ಹೇಳ್ತಾರೆ, ತುಂಬಾ ವ್ಯತ್ಯಾಸ ಇದೆ. ಒಬ್ಬಿಬ್ರು ಹೇಳಿದಾಗ ಲಿಮಿಟ್ ಆಗುತ್ತೆ, ಜನ ಹೇಳ್ತಾರೆ ಅಂದಾಗ ಲಿಮಿಟೇ ಇಲ್ಲ. ಸೊ ಇದು ಎಲ್ಲರೂ ಅನ್ಡಿಸ್ಪ್ಯೂಟೆಡ್ ದೊಡ್ಡ ಫ್ಯಾಕ್ಟ್ ಎಂಬುದನ್ನು ವರ್ಣನೆ ಮಾಡಿ. ಇದನ್ನು ಅರ್ಥ ಮಾಡ್ಕೊಳ್ಳೋ ಅನುಸಂಧಾನ ಹೇಳಬೇಕಾದ್ರೆ ಏನಾಗುತ್ತಾಗ ಇಡೀ ಚಿತ್ರ ಕಂಡಿ ಕಂಡಾಗುತ್ತೆ, ಗೊತ್ತಾಯ್ತು? ಎರಡು ಶ್ಲೋಕ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದು ರಾಮಾಯಣದ ಕಥೆ ಕೇಳಿದ್ರೆ ಎರಡು ಶ್ಲೋಕ ಹೇಳಬೇಕಾದ್ರೆ ಆಕ್ಚುಲಿ ಏನ್ ಮಾಡ್ತಿದ್ದೇವೆ ಅದನ್ನೀಗ ನೋಡ್ತಾ ಇದ್ದೇವೆ ಅನ್ನಷ್ಟು ಮಟ್ಟಿಗೆ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ. ಇದರ ಇಂಪ್ಯಾಕ್ಟ್ ಸ್ತೋತ್ರದ ಅವ ನಮ್ಗೆ ಅನಿಸುತ್ತೆ, ನೋಡಿ ಹೇಳಿದ್ದೆ ಹೊರತಿದ್ದು ಕೇಳಿ ಹೇಳಿದ್ದಲ್ಲ. ಆಚಾರ ಅವತಾರ ತ್ರಯಗಳನ್ನು ಕಣ್ಣಾರೆ ಕಂಡು ಆ ಹಿರಿಮೆಯನ್ನು ಅನುಭವಿಸಿ ಹೇಳ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯರು. ಆದ್ದರಿಂದ ಅದಕ್ಕೆ ಅಷ್ಟು ಮಹತ್ವ ಬರುತ್ತೆ. ವ್ಯಗ್ರ ಅಂತ, ವ್ಯಗ್ರ ಬುದ್ಧಿ ಅಂದ್ರೆ ಏನು? ಚಿಂತಾಗ್ರಸ್ತವಾದ ಮನಸ್ಸು, ಬೇಸರದ ಮನಸ್ಸು ಅಂತ. ಬೇಸರದ ಮನಸ್ಸು, ಏನ್ ಬೇಸರ? ಇಷ್ಟು ಸಣ್ಣದು ಎಲ್ಲ ಅಸ್ತುರ ಹೋಗ್ಬೇಕಾ, ಇಷ್ಟು ಸಣ್ಣದು ಹೋಗಿಲಕ್ಕೆ ಅಸ್ತುರ ಹೋಗ್ಬೇಕು, ಅದು ವ್ಯಗ್ರ ಬುದ್ಧಿ ಅಂತ ತಿಳಿಸಿಲ್ಲ. ಆದ್ರೆ ನಾವು ಇದನ್ನ ನೋಡಿದಾಗ ಏನ್ ಮಾಡೋ, ಕೊನೆ ಪಕ್ಷ ತಗೊಂಡು ವಸ್ತು ವಾಪಸ್ ಅಲ್ಲೇ ಇಟ್ಟರೆ ಪುಣ್ಯ, ಪುಸ್ತಕದಾಗ ಎಲ್ಲ ಇಟ್ಬಿಟ್ರೆ ಇಷ್ಟ ಇಲ್ಲಿದ್ದು ಇಲ್ಲಿಗೆ ಇಡೋದಿಲ್ಲ ಮತ್ತೆ. ಯಾರ ಅಲ್ಲ ಅಸ್ತುರ ಹೋಗಬೇಕಲ್ಲ ಅಂತ ಮನಸ್ಸಿಗಿದು ಮನಸ್ಸಿಗೆ ಹೋಗ್ಬೇಕಂತೇಳಿ ಸುಮ್ಮನೆ ಹೋಗದಿದ್ದೆ ಅಷ್ಟೇ, ಸೀದಾ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡಿ. ಅಂದರೆ ವ್ಯಗ್ರ ಬುದ್ಧಿ ಅಂತ ಹೇಳಿದರೆ ಕಾರ್ಯದಲ್ಲಿ ಔದಾಸೀನ್ಯ ಅಂತ ಅರ್ಥ ಅಲ್ಲ, ಹೋಗೋ ಪ್ರಸಕ್ತಿ ಇಲ್ಲ. ಅದನ್ನ ಯಾಕೆ ಮಾಡ್ಬೇಕು ನಾನೀಗ, ಎಷ್ಟೊತ್ತಿಗೆ ಏನಾಗುತ್ತೆ ಯಾರು ಇಷ್ಟು ಯಾಕೆ ಬರೀ ಫೋನ್ ಮಾಡಿದ್ರೆ ಆಗ್ತಿತ್ತಲ್ಲ ಅಂತ ಹೇಳ್ತಾ ಆಟ ಬಂದು ಕೇಳ್ಕೊಂಡು ಹೋಗೋ ಕಾರಣ ಇಡೀ ದಿವಸ ಬಂದು ಕಷ್ಟಪಟ್ಟು ರಿಕ್ಷಾ ಚಾರ್ಜು ಅದಕ್ಕೆ ಅಡಿ ಇದನ್ನು ಮಾಡಿ ಬಿಸಿಲಾಗಿ ಬಂದು ಅದಾಡೋಕ್ಕಿಂತ ಸಿಂಪಲ್ ಫೋನ್ ಆಗ್ತಿತ್ತಲ್ಲ, ದಡ್ತನ ಅಲ್ಲೇನಿದೆ. ಬಟ್ ಸ್ಟಿಲ್ ಹೋಗಬೇಕಾಗತ್ತೆ, ಅವಾಗ ಹೋಗೋ ನೆಸಿಟಿ ಇದ್ದಾಗ ಸಾಮಾನ್ಯ ಕೈಲ ಬೇಕಾಗೋದಿಲ್ಲ. ಆ ದೃಷ್ಟಿಯಿಂದ ಹನುಮಂತನ ವೈಶಿಷ್ಟ್ಯ ಎಷ್ಟು ತರಲಕ್ಕೆ ಮಾತ್ರ ಹೋಗ, ಅಲ್ಲಿ ಗುಂಡು ಸೂಜಿ ಬಿದ್ದಿದ್ರು ತರಲಕ್ಕೆ ಹೋಗಬೇಕಾಗುತ್ತೆ, ನಾವು ಬಿಡ್ಲಕ್ಕೆ ಹೋಗಬೇಕಾದ್ರೆ ಎತ್ತರ ಸಾಕಾಗ. ಅದು ಹೋಗ್ಬೇಕಾದ್ರೆ ಅದು ಹೋಗಿದ್ದು ಯೋಗ, ಇಲ್ಲಿ ಹೋಗದೇ ಇದ್ದಿದ್ದು ಯೋಗ. ಉಲ್ಟಾ ಪಲ್ಟಾ ಮಾಡಿಬಿಟ್ರೆ ಅಲ್ಲಿ ಬರಲೇ ತೊಡೋದು, ಬರಲೇ ಇಲ್ಲ ಅದು ಪೆಚ್ಚಾಡೋದು, ತಂದರೆ ಸಣ್ಣ ಕೆಲಸಕ್ಕೆ ವಾಪಸ್ ಹೋಗೋದು, ಇವೆಲ್ಲ ದಡ್ಡತನದ ಪರಮಾವಧಿ. ಇದೆಲ್ಲ ನೋಡಿದ್ರೆ ಏನಾಗುತ್ತೆ, ಬುದ್ಧಿ ನಮಗೆ ಜಾತಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಬುದ್ಧಿವಂತರ ಕಥೆ ಕೇಳಿದ ನಮ್ಗೆ ಏನಾಗುತ್ತೆ, ಓ ನಮಗೂ ಬುದ್ಧಿ ಬರುತ್ತೋ ಹೀಗೆ ಮಾಡಬೇಕು ಅಂತ ಅನಿಸುತ್ತೆ. ಅದು ಆದಷ್ಟು ಏನು ಮಾಡಬೇಕು, ಮಾಡಬೇಕಾದ ಕೆಲಸ ಆ ರೀತಿ ಮಾಡಿದರೆ ಅದು ಯೋಗ ಅಂತಾರೆ ಹೊರತು ಇಲ್ಲವರು ಏನು ಪ್ರಯೋಜನ ಇಲ್ಲ ಅನ್ನೋ ಭಾವನೆ ಬರೋದ್ರಿಂದ ಕೆಟ್ಟದಾಗಿ ಕೆಲಸ ಮಾಡೋಕ್ಕೆ ತಯಾರಿರೋದಿಲ್ಲ. ಮಾಡಿದ್ರು ಕೂಡ ಇನ್ನು ಯಾಕಾರ ಹೇಳಿದ್ರು ಒಂಬಾಗ ಆಗಿಬಿಡುತ್ತೆ, ಹೇಳಿದಾಗ ಮೊದಲಿಗಿಂತ ಹೋಪ್ಲೆಸ್ ಆಗಿಬಿಟ್ರು. ಜನವರ ಗಂಟು ಬಿಚ್ಚೋರು ಅರ್ಧ ಹಾಕ್ಬಿಟ್ರೆ ಆಗ ಆಗಿ ಕೊಟ್ಟಿದ್ದು ಗಂಟು ಬಿಚ್ಚಲಕ್ಕೆ ಮಾಡಿದ್ದೇನ ದುಡ್ಡು ದುಡ್ಡು ಪೀಸ್ ಪೀಸ್ ಬಾಡಿಟ್ಟು ಈ ಮನುಷ್ಯ ಕೊಡೋದಕ್ಕಿಂತ ಬಿಟ್ಟರೆ ವಾಸಿತ್ತು. ಮರೇ ಆಗಿರಬೇಕು ಐಡಿಯಲ್ ಅಂತ ಹೇಳ್ತೀವಲ್ಲ, ಐಡಲ್ ಮಾಡೋದು ಬೇರೆ ಐಡಿಯಲ್ ಆಗಿ ಮಾಡೋದು ಬೇರೆ, ಎಷ್ಟು ಡಿಫ್ರೆನ್ಸ್ ಇದೆ. ಐಡಲ್ ಐಡಿಯಲ್, ಹನುಮಂತ ಮಾಡಿದ್ದಾರೆ ಐಡಿಯಲ್ ಆಯ್ತು ಒಬ್ಬರು ಆದರ್ಶ. ದೊಡ್ಡವ್ರ ಕಥೆ ಕೇಳಿದಾಗ ಆ ಬುದ್ಧಿ ಬರೋದ್ರಿಂದ ಬುದ್ಧಿ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಮನೋಗತ ಅಜಾಡ್ಯಂ ಮಾಕ್ಪಟು ಪಂಚ ಹನುಮತ್ ಸ್ಮರಣ ವಾಯುಸ್ಥಿತಿ ಫಲಶ್ರುತಿ ಇದ್ದಾಗ ಹನುಮಂತನ ಸ್ಮರಣೆ ಮಾಡಿದ ಅಷ್ಟೆಲ್ಲ ಬರುತ್ತೆ ಅಂದಮೇಲೆ ವಾಯುಸ್ಥಿತಿಯಲ್ಲಿ ಹುಲ್ಲು ಸ್ಮರಣೆ ಮಾಡೋದ್ರಿಂದ ಏನ್ ಬರುತ್ತಾಗ ಬುದ್ಧಿ ಬಲ ಎಲ್ಲ ಬಂದ್ಬಿಡುತ್ತೆ ಅಲ್ಲಿಗೆ. ಯಾವಾಗ ಪಶ್ಚಾತ್ ಅಂದ್ರೆ ಅಲ್ಲ ಅಲ್ಲ ಕಾರ್ಯಾಂತರ ಅಲ್ಲ ಅದಕ್ಕೆ ಅಗ್ರಸೆಬ್ ಅಲ್ಲ ಅದು ಅರ್ಥ ಬೇರೆಬೇಕಾದ್ರೆ ಬರ್ತಿದ್ದಾರೆ ಅಷ್ಟೇ ಅದು ಪಶ್ಚಾತ್ ಎಂಬುದಕ್ಕೆ ಅರ್ಥ ಕಾರ್ಯಾಂತರದಲ್ಲಿ ಎಂಬುದಕ್ಕೆ ಇದು ಅರ್ಥ ತಪ್ಪು ಬೈದಿಕೊಂಡಾಗಿ ಬರ್ದ್ಬಿಟ್ಟಿದಾರ ತಪ್ಪು ಹಾಗೆ ಬರಿಬಾರದು ಪಶ್ಚಾತ್ ಎಂಬುದಕ್ಕೆ ಬರಿಬೇಕಾದ್ರೆ ಪಶ್ಚಾತ್ ಅನಂತರ ಅದಕ್ಕೂ ಕಾರ್ಯಾನಂತರ ಅಂತಾರೆ ಅನಂತರ ಯಾವ ಅನಂತರ ಈ ರೀತಿ ಮಾಡಿದ ಅನಂತರ ಕೆಲವು ಅವ್ಯಯಗಳಿಗೆ ಹಿಂದೆ ಮುಂದೆ ಅನಂತರ ಅಂದ್ರೆ ಏನರ್ಥ ಯಾವ ಪ್ರಸಂಗ ನಡೆದಿರುತ್ತೋ ಅದಾದ ಅನಂತರ ಅಂತೇಳಿ ಅರ್ಥ ಬೇಕಾದ್ರೆ ಅಂತ ಮಾಡಿಬಿಡ್ತಾರೆ ಸೇರಿಸಿ ಬರೆದು ಬಿಡ್ತಾರೆ ಅಷ್ಟೇ ಹೊತ್ತು ಬೇರೆ ಅಲ್ಲ ಬಟ್ ಪದಕ್ಕೆ ಅರ್ಥ ಅಲ್ಲ ಅದು ಗೊತ್ತಾಯ್ತಾ ಪಶ್ಚಾತ್ ಪದಕ್ಕೆ ಅನಂತರ ಅಂತ ಅಷ್ಟೇ ಅರ್ಥ ಅದೇ ಹೇಳಿದ್ರೆ ವ್ಯಕ್ತ ಬುದ್ಧಿ ಅಂತ ಹೇಳಿದ್ರೆ